ಅನಿರುದ್ಧ ಶರೀರದ ಮೇಲೆ ಸ್ಥೂಲ ಶರೀರವನ್ನು ಕೊಟ್ಟ. ಇದರೊಳಗೆ ತತ್ವಾಭಿಮಾನಿ ದೇವ ದೈತ್ಯರನ್ನು ಪ್ರವೇಶ ಮಾಡಿಸಿದ. ಅವರ ಮೂಲಕ ತಾನೇ ಈ ಶರೀರವಕ್ಕೆ ನಿಯಾಮಕನಾಗಿ ನಿಂತ. ಇಷ್ಟೆಲ್ಲ ಭಗವಂತ ಮಾಡಿ. ಇನ್ನೇನು ಇದೇ ಸಂಸಾರ ಅಂತಲೇ ಇನ್ನ ಅಲ್ಲ ಅಂದ್ರು ಯಾಕೆ ಸ್ಥೂಲ ದೇಹದಲ್ಲಿ ದೈತ್ಯರ ಪ್ರವೇಶ, ಅನಿರುದ್ಧ ಶರೀರದಲ್ಲಿ ದೈತ್ಯರ ಪ್ರವೇಶ ಇಲ್ಲ, ಲಿಂಗ ಶರೀರದಲ್ಲಿ ಇಲ್ಲ, ಲಿಂಗದಲ್ಲಿಲ್ಲ, ಸ್ವರೂಪದಲ್ಲಿ ಪ್ರವೇಶವಿಲ್ಲ, ಲಿಂಗದಲ್ಲಿಲ್ಲ, ಅನಿರುದ್ಧದಲ್ಲೂ ಇಲ್ಲ, ಸ್ಥೂಲದಲ್ಲಿ ಮಾತ್ರ ಪ್ರವೇಶ. ಯಾಕೆ ಅಂದರೆ ಅನಿರುದ್ಧದಲ್ಲಿ ಭಾರತೀ ದೇವಿ ವ್ಯಾಪಾರ ಇರುತ್ತೆ, ಭಾರತೀ ದೇವಿಯ ವ್ಯಾಪಾರ, ದೇವತೆಗಳಿರ್ತಾರೆ ಅವರ ವ್ಯಾಪಾರವಿರಲ್ಲ. ಅಲ್ಲಿಂದಿತ್ತ ಕೆಲಸ ಮಾಡರು, ಇಲ್ಲಿ ಕೆಲಸ ಮಾಡರು ಅಂತ ತಪ್ಪ ಹೇಳ್ತಾರೆ ವಾಕ್ಯಗಳನ್ನು. ಅನೇಕ ಸತತ್ವರತ್ನ ಅಲಂಕಾರಗಳನ್ನು ಹೇಳುತ್ತಾರೆ. ಸ್ಥೂಲ ದೇವದಲ್ಲಿ ಇವರ ವ್ಯಾಪಾರ, ಆ ದೇವ ದೈತ್ಯರ ಮೂಲಕ ಈ ವ್ಯಾಪಾರವನ್ನು ಮಾಡಿಸ್ತಾನೆ ಭಗವಂತ. ಇಷ್ಟೆಲ್ಲ ಮಾಡಿಸುವ ಕಾಲಕ್ಕೆ ಜೀವನ ಸ್ವರೂಪದ ಜ್ಞಾನ ಸುಖಗಳ ಅನುಭವ ಇವಾಗಿಲ್ಲ. ಅದಕ್ಕೆ ಪ್ರಕೃತಿಯಿಂದ ಆಚ್ಛಾದನೆ ಮಾಡಿದ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಹೇಳಿದರು. ಏನದು ಅಂದರೆ ಜೀವನ ಸ್ವರೂಪಭೂತವಾದಂಥ ಜ್ಞಾನ ಆನಂದಗಳು ಪ್ರಕಟ ಆಗದಂತೆ ಮಾಡುವುದೇ ಜೀವಾಚ್ಛಾದಿಕ. ಜೀವನಿಗೆ ದೇವರು ಗೊತ್ತಾಗದಂತೆ ಮಾಡುವುದೇ ಪರಮಾಚ್ಛಾದಿಕ. ಪರಮಾಚ್ಛಾದಿಕ ಭಗವಂತನ ಇಚ್ಛಾ. ಈ ಎರಡನ್ನೂ ಇರ್ತವೆ. ಇಷ್ಟೆಲ್ಲ ಆದರೂ ಕೂಡ ಈ ಮೊದಲನೇ ಪ್ರಕರಣದ ಹೆಸರು ಏನು ಅಂದರೆ ಬಂಧಕ ಪ್ರಕರಣ. ಪ್ರಕರಣ ಅಂದರೆ ಏನು ಅಂದರೆ ಹೇಳ್ತಾರೆ ಶಾಸ್ತ್ರೈಕ ದೇಶ ಸಂಬಂಧ. ಶಾಸ್ತ್ರ ಅನೇಕ ಭಾಗ ಭಾಗಗಳಿದ್ದರೆ ಒಂದು ಭಾಗಕ್ಕೆ ಸಂಬಂಧಪಟ್ಟುಕೊಂಡು ಆ ಒಂದು ವಿಷಯವನ್ನು ಚೆನ್ನಾಗಿ ತಿಳಿಸಿಕೊಡೋದು ಪ್ರಕರಣ. ಅಂದರೆ ಚಿಕ್ಕ ಚಿಕ್ಕ ಭಾಗಗಳು ಅದನ್ನು ಪ್ರಕರಣ. ಆ ರೀತಿಯಲ್ಲಿ ಭಗವಂತ ನಮಗಿಷ್ಟು ಶರೀರಗಳು ಕೊಟ್ಟರು ಕೂಡ ಅದು ಬಂಧನ ಆಗಲಿಲ್ಲ. ಹೌದಾ ಅಂದರೆ ಸುಷುಪ್ತಿಯಲ್ಲಿ ನಮಗೆ ಗಾಢ ಸುಷುಪ್ತಿ ಬಂದಿರುತ್ತೆ. ಸುಷುಪ್ತಿ ಬಂದಾಗ ಮನಸ್ಸು ಕೆಲಸ ಮಾಡಲ್ಲ, ಇಂದ್ರಿಯಗಳು ಕೆಲಸ ಮಾಡಲ್ಲ. ಇಂದ್ರಿಯಗಳು ಇರುತ್ತೆ, ಮನಸ್ಸು ಇರುತ್ತೆ, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ, ಎಲ್ಲ ಶರೀರಗಳು ಇರುತ್ತೆ. ಏನಾದರೂ ನಮ್ಗೆ ಅನುಭವ ಬರುತ್ತಾದ್ರಿಂದ ಏನೂ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಇವುಗಳಿಂದೆಲ್ಲ ಅದನ್ನು ಹೇಳ್ತಾರೆ. ಹಾಗಾದರೆ ಯಾವುದಿದ್ದರೆ ನಮಗೆ ಸುಖ ದುಃಖದ ಅನುಭವ ಬರುತ್ತೋ ಅದೇ ನಿಜವಾದ ಬಂಧಕ. ಯಾವುದರು ಅಂದರೆ ಹೇಳ್ತಾರೆ ಚೆನ್ನಾಗಿ ವಿಚಾರ ಮಾಡಿದರೆ ಅಭಿಮಾನ. ಅಭಿಮಾನ ಕೊಡುತ್ತಾನೆ. ಅದೆಲ್ಲಿಂದ ಕೊಡುತ್ತಾನೆ, ಯಾವುದರಿಂದ ತಯಾರು ಮಾಡಿಕೊಡುತ್ತಾನೆ ಅಂದರೆ ಇಷ್ಟೇ ಈ ಲಿಂಗ ಶರೀರದ ಅಂಟು ಜೀವನ ಪ್ರಕಾಶಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಜೀವನ ಪ್ರಕಾಶ ತಿಳುವಳಿಕೆ ಚಿತ್ತು ಅದು ಲಿಂಗ ಶರೀರದ ಮೂಲಕ ಬರ್ತಾ ಇದೆ ಹೊರಗೆ ಅಂದರೆ ಆ ಬರುವಾಗ ಅದರಕ್ಕೆ ಲಿಂಗ ಶರೀರದ ಅಂಟು ಕೊಡುತ್ತಾನೆ. ಅಂಟು ಅಂದರೆ ಏನು ಬಣ್ಣ? ಅಭಿಮಾನ. ಅಭಿಮಾನ ಎಲ್ಲಿಂದ ಬರುತ್ತಾ ಇದೆ? ಆ ಅಭಿಮಾನ ಇದ್ದರೇನೆ ಎಲ್ಲ ಸಂಸಾರ. ಅಭಿಮಾನ ಹೋಯಿತ ಸಂಸಾರ ಹೋಯಿತು ಅಂತ. ಹಾಗಾದರೆ ಈ ಅಭಿಮಾನ ಎಲ್ಲೆಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅಂದರೆ ಶರೀರ, ಇಂದ್ರಿಯ, ಮನಸ್ಸು, ವಿಷಯಗಳು ಇದೆಲ್ಲದರ ಮೇಲೆ ಅಭಿಮಾನ. ಅದಕ್ಕೆ ಜೀರ್ಣಿಕರು ಹೇಳುತ್ತಾರೆ ಆತ್ಮ ಆತ್ಮೀಯ ವಸ್ತುಭ್ಯೋಪಿ ಅನೇಕ ಗುಣಾಧಿಕ ಅಂತ. ಇದಕ್ಕೆ ಒಂದು ದೃಷ್ಟಾಂತ ಬೆಳೆಸಬೇಕಾದ್ರೆ ಬಹಳ ಚೆನ್ನಾಗಿರುತ್ತೆ. ಪದಾರ್ಥಗಳು ನಮ್ಮದೇ ಬಿಲ್ಡಿಂಗು ಕಾರು ಅದು ಇನ್ನು ಎಲ್ಲ ಇರುತ್ತಲ್ಲ, ಅದರ ಮೇಲೆ ಅಭಿಮಾನ ಇದ್ದೇ ಇರುತ್ತೆ. ಲಿಂಗ ದೇಹದ ಮೂಲಕ ನಮ್ಮ ತಿಳುವಳಿಕೆ ಬರುವ ಕಾಲಕ್ಕೆ ಅಭಿಮಾನದ ಅಂಟು ತಿಳುವಳಿಕೆಗೆ ಬರುತ್ತೆ. ಅದರಿಂದ ಯಾವುದನ್ನು ನೋಡಿದರೂ ನನ್ನದಾಗಬೇಕು, ನನ್ನದಾದ ಮೇಲೆ ನನ್ನದು, ನನ್ನದಾಗದಿದ್ರೆ ಆಗಿಲ್ಲ ಅಂತ ದುಃಖ, ನನ್ನದಾಯಿತಾ ಹೋಗುತ್ತೆ ಅನ್ನೋದು ಈ ದುಃಖ ಅಂಟು ಕಟ್ಟಿಟ್ಟ ಬುದ್ಧಿ. ನನ್ನದು ಒಂದು ಬಂದಾಗ ಅಲ್ವಾ ಈ ನನ್ನದು, ಈ ಮಾತ್ಸರ್ಯ ಅಂತ ಬರುತ್ತೆ ನೋಡಿ. ನಿರಮತ್ಸರಾಣಾಂ ಸತಾಂ ವೇದ್ಯಂ ಅಂತ ಭಾಗವತ ಹೇಳುತ್ತೆ. ಮಾತ್ಸರ್ಯ ಅಂದ್ರೆ ಏನು? ಹೊಟ್ಟೆ ಕಿಚ್ಚು ಅಲ್ರಿ, ಅಲ್ಲ ಹೊಟ್ಟೆ ಕಿಚ್ಚ ಅಲ್ವಾ ಮಾತ್ಸರ್ಯ ಅಂದ್ರೆ? ಅಲ್ಲ ಹೊಟ್ಟೆ ಕಿಚ್ಚಲ್ಲ, ಮತ್ತೆ ಅಸೂಯ ಅಂದ್ರೆ ಅದನ್ನು ಹೊಟ್ಟೆ ಕಿಚ್ಚ ಅಂತೀರಲ್ಲ, ಬಿಡಿಸಿ ಹಿಡಿದ್ರೆ ಹೊಟ್ಟೆ ಕಿಚ್ಚು ಅಂದ್ರೆ ಇಲ್ಲ. ಮಾತ್ಸರ್ಯ ಅನ್ನೋದಕ್ಕೆ ರಾಯರು ಬಹಳ ವಿಶೇಷವಾದ ಅರ್ಥ ಕೊಡುತ್ತಾರೆ. ಏನು ಅಂದ್ರೆ ಅದು ಪದಾರ್ಥವೇ ಆಗಲಿ ವ್ಯಕ್ತಿಯೇ ಆಗಲಿ ನನ್ನ ಅಧೀನ ಆಗಿಲ್ಲ ಎಂಬ ಚಿಂತೆ, ಅದು ಮಾತ್ಸರ್ಯ. ನನ್ನ ಅಧೀನ ಆಗಿಲ್ಲ, ನನ್ನ ಅಧೀನ ಆಗಿಲ್ಲ ಅಂತ ಆ ಚಿಂತೆ ಇದೆಯಲ್ಲ, ಅದನ್ನ ಮಾತ್ಸರ್ಯ ಅಂತ ಕರೀತಾರೆ. ಈ ಇನ್ನೊಬ್ಬರು ಮೇಲಕ್ಕೆ ಬಂದರೆ ಹೊಟ್ಟೆ ಉರಿ ಅಂತ ಏನಿದೆಯಲ್ಲ ಅದು ಅಸೂಯ, ಅದನ್ನ ಅಸೂಯ ಅಂತಾರೆ. ನೋಡಿ ಇಷ್ಟು ಕಾಲ ಭಾಗವತ ಕೇಳ್ತೀವಿ, ಮಾತ್ಸರ್ಯ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ, ಅದಕ್ಕೆ ಬೇರೆಯದೇ ಅರ್ಥ. ಹೊಟ್ಟೆ ಕಿಚ್ಚು ಅಂತ ಇಟ್ಕೊಂಡೇ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ಲ. ಮಾತ್ಸರ್ಯ ಅಂದ್ರೆ ಇದು ನನ್ನ ಅಧೀನ ಆಗಿಲ್ಲ ಎಂಬ ಚಿಂತೆ ಬಿಟ್ಟವರು ನಿರ್ಮತ್ಸರರು. ಯಾರು ಬಿಡ್ತಾರೆ ಅಂದ್ರೆ ನಮ್ಗಿರೋದೇನು ಎರಡೇ, ಜೀವ ಜಡ ನಮ್ಮ ಸುತ್ತು ಇರೋದು, ಹೌದಾ? ನಮ್ಮ ಸುತ್ತು ಆ ಪದಾರ್ಥಗಳು ನಮ್ಮ ಅಧೀನ ಆಗಿಲ್ಲ. ಪದಾರ್ಥಗಳು ನೋಡ್ತೇವೆ ಬೇಕು ಅಂತ ಭಯಕ್ಕೆ, ಅದನ್ನು ನೋಡಿದ ಕೂಡಲೇ ನನ್ನ ಅಧೀನ ಆಗಬೇಕು ಅಂತ. ವ್ಯಕ್ತಿಗಳನ್ನು ನೋಡ್ತೇವೆ ನನ್ನ ಅಧೀನ ಆಗಬೇಕು ಅಂತ. ಈ ಎರಡನ್ನ ಕಳ್ಕೊಂಡವರೇ ನಿರ್ಮತ್ಸರರು. ಅಂದ್ರೆ ಇವು ಅಪ್ಪನಾಣೆ, ನನ್ನ ಅಧೀನ ಆಗೋದೇ ಇಲ್ಲ, ಯಾವಾಗಲೂ ದೇವರ ಅಧೀನವೇ, ನನ್ನ ಅಧೀನವಾಗಿ ನಾನೇ ಇಲ್ಲ ಎಂಬ ಎಚ್ಚರ ಯಾರಿಗೆ ಸದಾ ಇರುತ್ತೆ? ಬರೇ ತಿಳುವಳಿಕೆ ಅಲ್ಲ, ಅದು ಅನುಭವ ಕೇಳ್ತಿರಬೇಕು. ಯಾವುದು ನನ್ನ ಅಧೀನದಲ್ಲಿಲ್ಲ ಅಂತ ಮನಮುಟ್ಟಿ ಯಾರಿಗೆ ಗೊತ್ತಾಗತ್ತೆ ಅವರು ನಿರ್ಮತ್ಸರರು. ಅಂಥವರಿಗೆ ಭಾಗವತ ಒಳಗಿಳಿಯುತ್ತೆ, ಇಲ್ಲದರೆ ಒಳಗೆ ಹೋಗೋದೇ ಇಲ್ಲ. ಆ ರೀತಿಯಲ್ಲಿ ಪದಾರ್ಥಗಳ ಮೇಲೆ ಅಭಿಮಾನ, ನಂತರ ನಮ್ಮ ಸುತ್ತು ಇರುವ ವ್ಯಕ್ತಿಗಳ ಮೇಲೆ ಅಭಿಮಾನ, ನಂತರ ನಮ್ಮ ಮೇಲೆ ಅಭಿಮಾನ. ನಮ್ಮ ಮೇಲೆ ಅಭಿಮಾನದಲ್ಲೂ ಕೂಡ ನಮ್ಮ ಶರೀರದ ಮೇಲೆ ಅಭಿಮಾನ, ಇಂದ್ರಿಯಗಳ ಮೇಲೆ ಅಭಿಮಾನ, ಮನಸ್ಸಿನ ಮೇಲೆ ಅಭಿಮಾನ. ಈ ರೀತಿಯಲ್ಲಿ ಒಂದೊಂದೊಂದೊಂದು ಬೆಳೀತಾ ಹೋಗುತ್ತೆ. ಪದಾರ್ಥಗಳಕ್ಕಿಂತ ಅಭಿಮಾನ ಯಾವುದರ ಮೇಲೆ ಜಾಸ್ತಿ? ನಮ್ಮವರ ಮೇಲೆ. ನಮ್ಮವರ ಮೇಲಿಗಿಂತ ಅಭಿಮಾನ ಯಾರ ಮೇಲೆ ಜಾಸ್ತಿ? ಮೇಲೆ. ನಮ್ಮೇಲೂ ಕೂಡ ಶರೀರಕ್ಕಿಂತ ಇಂದ್ರಿಯಗಳ ಮೇಲೆ ಅಭಿಮಾನ ಜಾಸ್ತಿ, ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ಮನಸ್ಸಿನ ಮೇಲೆ ಅಭಿಮಾನ ಜಾಸ್ತಿ. ದೃಷ್ಟಾಂತ ಕೊಡ್ತಾ ಇರುತ್ತೆ ನನಗೆ ಅನುಭವಕ್ಕೊಂದು ದೃಷ್ಟಾಂತ ಅಲ್ಲ. ನೀವೆಲ್ಲ ಹಾಕ್ ಮಾಡ್ಲಿಕ್ಕೆ ಹೋಗಿ ಇದಾಕ್ ಮಾಡಿದ್ದೀರ, ವಾಯುದೇವರ ಅಧೀನ ಇಷ್ಟು. ನೀವು ಮಂತ್ರಾಲಯ ನೋಡಿದಿರಾ? ಮಂತ್ರಾಲಯ ನೋಡಿದ್ದೀರಾ? ಮಂತ್ರಾಲಯಕ್ಕೆ ಎಷ್ಟು ನೀರು ಬಂದಿತ್ತು ಅಂದ್ರೆ ರಾಯರ ವಂದನ ಮುಳುಗುವಷ್ಟು ಬಂದಿತ್ತು. ಆ ಸಮಯದಲ್ಲೇ ಪಕ್ಕದಲ್ಲೇ ನಮ್ಮೂರು ಕರ್ನೂಲು ಅಂತ, ನನ್ನ ಹೆಸರಲ್ಲ ಇದೆಯಲ್ಲ ಕರ್ನೂಲು ಶ್ರೀನಿವಾಸ, ಆ ಕರ್ನೂಲಿಗೂ ನೀರು ಬಂದಿತ್ತು. ಆ ನೀರು ಬಂದಾಗ ನಾನು ಅವಾಗ ಅಲ್ಲಿಗೆ ಹೋಗಿದ್ದೆ, ಯಾವುದೋ ಕೆಲಸಕ್ಕೆ ಹೋಗಿದ್ದೆ. ಇದಕ್ಕಿದ್ದಂತೆ ಎಲ್ಲ ಬಸ್ಸುಗಳು ಎಲ್ಲ ಕಟ್ಟಾಯಿತು ಅಂತ ಹೇಳಿದರು, ಯಾವುದು ಓಡಾಡಲ್ಲ, ಇರಲೇಬೇಕು ನೀವು ಅಂದರು. ತಪ್ಪಿದ್ದೆಲ್ಲ ಇಲ್ಲೇ ಬೇಕಾಯಿತು. ನೋಡ್ತೀವಿ ಯಾವ್ಯಾವ ಬೀದಿಗಳಲ್ಲಿ ನಾವೆಲ್ಲ ನಡ್ಕೊಂಡು ಓಡಾಡಿದ್ವೋ ಆಯಾ ಬೀದಿಗಳಲ್ಲಿ ಒಂದೂವರೆ ಮನುಷ್ಯರಷ್ಟು ಎತ್ತರ ನೀರು ಪ್ರವಾಹ ಕೊಚ್ಚಿಕೊಂಡು ಬರ್ತಾ ಇದೆ. ಅಲ್ಲೆಲ್ಲ ದೋಣಿ ಹಾಕ್ಕೊಂಡು ಎಲ್ಲರೂ ಓಡಾಡಿದ್ರು, ದೋಣಿ ಹಾಕ್ಕೊಂಡು ಎಲ್ಲರೂ ಓಡಾಡಿದ್ರು ಅಂತ ಕಲಿಸಿದ್ರು. ಅಲ್ಲಿ ನೋಡ್ತಾ ಇದ್ರೆ ಯಾರಾದರೂ ಮನೆಯಲ್ಲಿ ಅಕ್ಕಿ ಬೇಳೆ ಮೂಟೆ ಎಲ್ಲ ಇಟ್ಕೊಂಡಿರ್ತಾರೆ, ಸಡನ್ನಾಗಿ ಹೋಗಿ ಒಂದು ಮೂಟೆ ಕೊಡ್ತೀರಾ ಅಂದರೆ ಯಾರಿಗೆ ಕೊಡ್ತಾರೆ? ಎಷ್ಟು ಬೆಲೆ ಇರ್ತೀರಿ ಕೆ ಜಿ ಅಕ್ಕಿ? 50-60 ಇದೆ ಅಂತ ಅದೊಂದು ಮೂಟೆ ಕೊಡ್ತಾರ? ಕೊಡಲ್ಲ. ಆದರೆ ಅದು ಸರಿಯಾಗಿ ಅಕ್ಕಿ ಎಲ್ಲ ಸ್ಟಾಕ್ ಮಾಡಿಟ್ಕೊಡೋ ಕಾಲ, ಸೀಸನಲ್ಲಿ ಕಡಿಮೆ ಇರುತ್ತಲ್ಲ, ಆವಾಗ ಹೊಸ ಅಕ್ಕಿ ತೆಗೆದುಕೊಂಡು ಎಲ್ಲ ಮೂಟೆಗಳು ಹಾಕಿಸ್ಕೊಂಡಿದ್ದಾರೆ, ಯಾರಿಗೂ ಕೊಡಲ್ಲ. ನೀರು ಬರ್ತಾ ಇದೆ, ಕಂಪ್ಯೂಟರು ಟಿವಿ ಫ್ರಿಜ್ ಯಾರಿಗಾದ್ರೂ ಕೊಡ್ತಾರ? ಯಾರು ಕೊಡಲ್ಲ, ಮುಟ್ಲಿಕ್ಕೂ ಬಿಡಲ್ಲ. ಎಲೆಕ್ಟ್ರಾನಿಕ್ ಐಟಮ್ಸ್ ಯಾರಿಗೂ ಮುಟ್ಲಿಕ್ಕೆ ಬಿಡಲ್ಲ, ಹಾಳಾದ್ರೆ ಕಷ್ಟ ಅಂತ. ಇವಾಗೆಲ್ಲ ಬರ್ಕಿದ್ರೆ ಸಾಕು ಅಂತ ನೀರು ಬಂದು ಅಕ್ಕಿ ಮೂಟೆ ಎಲ್ಲದರ ಮೇಲೆ ಬರ್ತಾ ಇದೆ. ಬಿಟ್ಟು ಮೇಲಿನ ಮಹಡಿಗೆ ಓಡಿದ್ದೆ, ನಾವು ಓಡ್ಲಿಕ್ಕೆ ಸಿದ್ಧ ಆಗಿದ್ವು, ನಮ್ ಕಡೆ ಬರಲಿಲ್ಲ ನೀರು. ನಾವು ಎದ್ ಪಕ್ಕದಲ್ಲಿ ಯಾವ್ದಾದ್ರು ಮಹಡಿ ಇದೆ ನೋಡ್ಕೊಳ್ಬೇಕು ಅಂತ ನೋಡ್ತಾ ಇದ್ವಿ. ಅಲ್ಲಿ ಪಾಪ ಎರಡನೇ ಅಂತಸ್ತು ಮೊದಲನೇ ಅಂತಸ್ತಿಗೆ ಹೋಗಿದ್ದಾರೆ, ನೀರು ಅಲ್ಲಿಗೂ ಬಂತು. ಎರಡನೇ ಅಂತಸ್ತಿಗೆ ಹೋದ್ರು ಅಲ್ಲಿಗೂ ಬಂತು. ಮೂರಕ್ಕೂ ಹೋದ್ರು ಇನ್ನು ಟೆರ್ರೇಸೇ ಇರೋದು, ಇನ್ನೇನಿಲ್ಲ, ಅಲ್ಲಿಗೂ ಬಂತು ನೀರು. ಎಟ್ಟರವರೆಗೆ ನೀರು ಹರಿತಾ ಇದೆ ಅಂದ್ರೆ ಟೆರ್ರೇಸ್ ಏನಿದೆ ಆ ನೇರಿನ ಅಂಚಿನವರೆಗೂ ಪ್ರವಾಹ ಇದೆ. ಅದರ ಮೇಲೆ ಎಲ್ಲರೂ ಕೂತಿದ್ದಾರೆ, ಒಂದು 40 ಜನ. ಸುತ್ತು ನೀರು ಕುಡಿಲಿಕ್ಕಿಲ್ಲ, ಚೇಳು ಹಾವು ಎಲ್ಲ ಬರ್ತಾ ಇದೆ ಅದರಲ್ಲಿ, ಕಾಣಿಸ್ಲಿಕ್ಕೆ ಕರೆಂಟ್ ಇಲ್ಲ. 3 ದಿವಸ ಹಗಲು ರಾತ್ರಿ ಹಾಗೆ ಕಳೆದಿದ್ದಾರೆಲ್ಲ, ಯಾವುದೂ ಇಲ್ಲ, ಅಲ್ಲಿ ದಿಕ್ಕು ನಿವಹಣೆ ಇಲ್ಲ, ತಿನ್ಲಿಕ್ಕಿಲ್ಲ, ಇನ್ನ ಬಿಡಿ ತಿನ್ಲಿಕ್ಕಿಲ್ಲ, ನೀರು ಅಡ್ಡಿಲ್ಲ, ಮಲಮೂತ್ರಗಳು ಹೋಗ್ಲಿಕ್ಕೆ ಎಲ್ಲಿ ಹೋಗ್ಬೇಕು? ಒಂದೇ ಟೆರೆಸ್ ಮೇಲಿದ್ದಾರೆ, ಎಲ್ಲಿ ನೀರು? ಇನ್ನೊಂದು ಕಡೆ ಹೆದರಿಕೆ, ಆ ನೀರು ಎಲ್ಲಿ ಮೇಲೆ ಬಂದ್ರೆ ಮುರಿದೋಯ್ತು ಅಂತ ಸ್ಥಿತಿಯಲ್ಲಿ ಒಂದು ಕಡೆ ಆಗಿದ್ದು. ಆ ನೀರು ಇನ್ನ ಮೇಲಕ್ಕೂ ಬಂತು, ಕೆಳಗಿನ ಪ್ರದೇಶ ನೀರಿನ ಮೇಲಕ್ಕೂ ಬಂತು. ಮೇಲಕ್ಕೆ ಬಂದ ಕೂಡಲೇ ಎಲ್ಲರೂ ಕಡಿಬಿಡಿ, ಆ ನೀರು ಪ್ರವಾಹ ವಿಚಿತ್ರ ಪ್ರವಾಹ ಬರ್ತಾ ಇದೆ. ಇರೋದು ಒಂದೇ ಟ್ಯಾಂಕು, 1000 ಲೀಟರ್ ಟ್ಯಾಂಕ್ ಹೊಂದಿದೆ, ಅದರ ಮೇಲೆ ಏರ್ಬೇಕಾದ್ರೆ ಒಬ್ಬರೇ ಕೊಡ್ಲಿಕ್ಕೆ ಸಾಧ್ಯ, ಯಾರು ಕೊಡ್ಲಿಕ್ಕಿಲ್ಲ, ಎಲ್ಲ ಕುಚ್ಕೊಂಡು ಹೋದರು. ಒಬ್ಬ ಉಳಿದ, ಒಬ್ಬನೇ ಉಳಿದದ್ದು, ಅವನನ್ನು ಬಿಡ್ತಾರ ನಮ್ಮವರು ಟಿವಿಯವರು ಬಿಡಲ್ಲ. ಅಲ್ಲಿಗೂ ಹೋಗಿ ಅವನ ಮುಖಕ್ಕೆ ಮೈಕ್ರೋಫೋನ್ ಇಟ್ಟು ಕೇಳಿದ್ರು, ನಿನ್ನ ಅನುಭವ ಏನು? ಅವನಷ್ಟು ಪಡ್ತಾ ಇದ್ದಾನೆ, ಒಬ್ಬನೇ ಉಳಿದಿದ್ದಾನೆ, ಏನು ಅಂತ ಹೇಳಿದ. 8 ಜನ ಹೋದರೂ ನಾನು ಉಳಿದೆ ಅಂತ ಅಲ್ಲಿ ಪ್ರಶ್ನೆ ಮಾಡಿದವ. ನಂಗೆ ಸಂತೋಷ ಆಯಿತು, ಆ ಪ್ರಶ್ನೆ ನನ್ನ ಅನುಕೂಲ ಆಗತ್ತೆ ಅಂತ ಅವನು ಗೊತ್ತಿಲ್ಲದವ. ಅಲ್ಲ, ನೀವು ಉಳಿದವನ್ನ ಬಿಟ್ರಿ, ಅವ್ರನ್ನ ಬಿಟ್ಟು ನೀವು ಹೋಗಿರುವುದಾಗಿರ್ತಲ್ಲ ಅಂತ ಹೇಳುವ. ಅಳತಾ ಇದ್ದ, ನಮ್ಮವರೆಲ್ಲ ಹೋದ್ರು ಹೋದ್ರು ಅಂದ್ರೆ ಅವರನ್ನೇ ಬಿಟ್ಟು ನೀವೇ ಹೋಗ್ಬೋದಾಗಿತ್ತಲ್ಲ ಅಂದ್ರೆ ಅಭಿಮಾನ ಅಂತ ಬಾಯಿ ಬಂದ. ಅದಾಗ ಅರಣ್ಯಕಾಚಾರ್ಯಂತ ಸರಿ ಅನಿಸ್ತು, ಪದಾರ್ಥದ ಮೇಲೆ ಅಭಿಮಾನ ಅದು ಹೋದ್ರೂ ಪರವಾಗಿಲ್ಲ, ಅದಕ್ಕಿಂತ ವ್ಯಕ್ತಿಗಳ ಮೇಲೆ ಅಭಿಮಾನ. ಅವ್ರು ಹೋದ್ರೂ ಅಡ್ಡಿಲ್ಲ, ನಾನು ಹೊಡೆದರೆ ಸಾಕು, ಅದೇ ಸರಿಯಾಗಿ ಹೇಳ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಟೆಸ್ಟ್ ಆಯ್ತಾರೆ. ಸರಿ, ನಾವು ಹೊಡೆದು ಯಾರಾದರೂ ಕೇಳಿದ್ರೆ ಕೊಡ್ತೀವ, ಕೈ ಕಾಲು ನಮ್ ಸ್ವಲ್ಪ ಆಪರೇಷನ್ ಆಗಿದೆ ನಿಮ್ ಕೈ ಕೊಡಿ ಅಂತ. ಏ ನಮ್ ಬೇಕ್ರಿ ಅಲ್ವಾ? ಡಾಕ್ಟರ್ ಹೇಳಿದ, ಈ ಕೈಗೆ ಗ್ಯಾಂಗ್ರೇನ್ ಆಗಿದೆ, ಕಾಲುಗೋ ಯಾವುದಕ್ಕೂ ಗ್ಯಾಂಗ್ರೇನ್ ಆಗಿದೆ, ತೆಗೆಯದಿದ್ರೆ ಇಡೀ ಶರೀರ ಕತ್ತರಿಸಿ ಹಾಕ್ಬೇಕು ಅಂತ ಹೇಳಿದ್ರೆ ಪರವಾಗಿಲ್ಲ, ಯಾವ್ದು ಬೇಕಾದ್ರೂ ತೆಗೆದ್ರಿ, ನಾನು ಉಳಿದ್ರೆ ಸಾಕು. ಶರೀರದ ಮೇಲೆ ಇಂದ್ರಿಯಗಳ ಮೇಲೆ ಅಭಿಮಾನ, ಅದರಿಂದ ತೊಂದರೆ ಆಗುತ್ತೆ ಅಂದ್ರೆ ಇಡೀ ಶರೀರಕ್ಕೆ ಇಂದ್ರಿಯಗಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಒಂದು ಹೋದರೂ ಅಡ್ಡಿ ಇಲ್ಲ, ಅದರ ಮೇಲೆ ಅಭಿಮಾನ ಕತ್ತರಿಸಿ ಬಿಡ್ತೇವೆ. ಕೊನೆಗೆ ಡಾಕ್ಟರ್ ಹೇಳಿದ, ಎರಡೇ ಆಪ್ಷನ್ ಅಪ್ಪ, ಎಲ್ಲ ನಿನ್ನ ಇಂದ್ರಿಯಗಳು ಇರಬೇಕಾ, ಮನಸ್ಸು ಚೆನ್ನಾಗಿರ್ಬೇಕಾ? ಮನಸ್ಸು ಚೆನ್ನಾಗಿದ್ರೆ ಒಂದು ಎರಡು ಮೂರು ಇಂದ್ರಿಯ ತೆಗಿಬಹುದು, ಇಲ್ಲ ಅವೆಲ್ಲ ಚೆನ್ನಾಗಿರ್ಬೇಕಾ? ನಿನ್ ಮನಸ್ಸು ಬುದ್ಧೆ ಕೆಟ್ಟೋಗುತ್ತೆ, ಹುಚ್ಚಡಿಯತ್ತೆ. ಯಾವ್ದು ನಿಂಗೆ ಆಪ್ಷನ್ ಅಂದ್ರೆ ಯಾವ್ದು ಬೇಕಾದ್ರೂ ತೆಗಿ, ಹುಚ್ಚಡಿದಾಗ್ರೆ ಸಾಕು. ಮನಸ್ಸು ಪ್ರಧಾನ, ಆ ಮನಸ್ಸೇ ಕೆಟ್ಟೋದ್ರೆ ಹುಚ್ಚು ಹಿಡಿದ್ರೆ ಎಲ್ಲ ಇಂದು ಯಾರು. ಅದಕ್ಕೆ ಮನಸ್ಸಿನ ಮೇಲೆ ಬಹಳ ಅಭಿಮಾನ. ಇದನ್ನು ಚೆನ್ನಾಗಿ ಬಿಡಿಸಿ 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 ಹೇಳತಾ ಬರ್ತಾ ಇದ್ದಾರೆ. ವಿಷಯಾಪೇಕ್ಷೆಯ ಶರೀರ ಇಂದ್ರಿಯೇಷು, ಇಂದ್ರಿಯೇಷು ಚ ಮನಸ್ಸಿ ವಿಶೇಷತಃ ಅಭಿಮಾನ, ಮನಸ್ಸಿನಲ್ಲಿ ವಿಶೇಷವಾದ ಅಭಿಮಾನ. ಅಲ್ಲ, ಪದಾರ್ಥಗಳು ನಮಗೆ ದುಃಖಕ್ಕೆ ಕಾರಣ, ದುಃಖಕ್ಕೆ ಕಾರಣ ಸಂಸಾರ ಅಂದ್ರೆ ಪದಾರ್ಥಗಳು ಯಜ್ಞಗಳು ಅವು ದುಃಖಕ್ಕೆ ಕಾರಣ ಅಂದ್ರೆ ಭಾಗವತ ಚೆನ್ನಾಗಿ ಬಿಡಿಸಿ ಹೇಳುತ್ತೆ. ಪದಾರ್ಥಗಳು ನಮಗೆ ದುಃಖಕ್ಕೆ ಕಾರಣ ಅಲ್ಲ, ಪದಾರ್ಥಗಳ ಮೇಲೆ ವ್ಯಕ್ತಿಗಳ ಮೇಲೆ ನಿನ್ನಲ್ಲಿ ಬೆಳೆದ ದುರಭಿಮಾನ ಏನಿದೆಯಲ್ಲ ಅದು ನಿನ್ನ ದುಃಖಕ್ಕೆ ಕಾರಣ. ಸಾಮಾನ್ಯವಾಗಿ ಈ ಶಬ್ದ ಪ್ರಯೋಗ ಭಾಗವತದಲ್ಲಿ ಬರುತ್ತೆ, ಈ ಮನೆ ಬಿಟ್ಟುಬಿಡು, ಹೆಂಡತಿ ಮಕ್ಕಳನ್ನು ಬಿಟ್ಟುಬಿಡು, ಅವರಿದ್ದರೆ ನಿಮಗೆಲ್ಲ ಹಾಳು ಭಾಗವತ ಕೇಳ್ತಾ ಇರ್ತಾರಲ್ಲ, ಎಲ್ಲಿ ನೋಡಿದ್ರು ಇದೇ ಒಗ್ಗರಣೆ. ಅವಾಗ ಪಾಪ ನೀವೆಲ್ಲ ಕೇಳ್ತೀರ, ನಾವೇನು ನಿಮ್ಗೆ ಅನ್ಯಾಯ ಮಾಡಿದ್ವಿ, ನಮ್ಮನ್ನ ದೇವರು ಹುಟ್ಟಿಸಿದ, ತಪ್ಪಿಗೆಲ್ಲ ಕಟ್ಕೊಳ್ಳೇಬೇಕು, ಒಬ್ಬರೊಬ್ಬರು ಮದುವೆ ಮಾಡಿಕೊಂಡಿದ್ದೀವಿ, ನಾವೇನು ನಮ್ಮನ್ನ ಯಾಕೆ ಮಾಡ್ತೀರ, ನಾವೇನು ನಿಮ್ಗೆ ಅಟ್ಟಿ, ನಮ್ಮ ಪಾಡಿಗೆ ನಾವು ಅನ್ನ ಸಾರು ಮಾಡಾಕ್ತೀವಿ ತಿಂದು ಕೂತಿರ್ತೀವಪ್ಪ, ನಿಮಗೆ ಸಂಸಾರ ನಾವೇನಾದ್ರೂ ಅಟ್ಟಿ ಅಂದ್ರೆ ಭಾಗವತ್ ಹೇಳುತ್ತೆ, ಹೆಂಡತಿ ಮಕ್ಕಳು ಮನೆ ದೋಣಿ ಪದಾರ್ಥ ಇದೆಲ್ಲ ಈಗ ಸಂಸಾರ ಅಂದ್ರೆ ಅವುಗಳ ಮೇಲೆ ನಮ್ಮೊಳಗೆ ನಮ್ಮ ದೋಷದಿಂದಾಗಿ, ಅವರ ದೋಷ ಅಲ್ಲ ನಮ್ಮದೇ ದೋಷ ಕೂತಿದೆ, ಆ ದೋಷದಿಂದಾಗಿ ನಮ್ಮಲ್ಲಿ ಅಭಿಮಾನ ಬಂದಿದೆ, ಆ ದುರಭಿಮಾನವೇ ಸಂಸಾರ. ದುರಭಿಮಾನ ಬಿಟ್ಟವ ಮನೆಯಲ್ಲಿದ್ರೂ ಸನ್ಯಾಸಿಯೇ, ದುರಭಿಮಾನ ಬಿಡದವ ಮಠದಲ್ಲಿದ್ರೂ ಸಂಸಾರಿಯೇ ಅವ, ಯಾಕೆ ಅಭಿಮಾನ ಹಾಗೆ ಕೂತಿರುತ್ತೆ. ಅದರಿಂದ ಈ ಅಭಿಮಾನ ತ್ಯಾಗ ಆಗಬೇಕು, ಅಭಿಮಾನ ಬಿಡಿ ಅಭಿಮಾನ ಬಿಡಿ ಅಂತ ಹೇಳ್ತಾ ಬರ್ತಾರೆ. ಅದರಲ್ಲೂ ಕೂಡ ಚೆನ್ನಾಗಿ ಹೇಳುತ್ತಾರೆ, ಈ ಪದಾರ್ಥಗಳ ಮೇಲೆ ಅಭಿಮಾನ ಇದ್ದದ್ದಕ್ಕೆ ದುಃಖ ಹೌದಾ ಅಲ್ಲ, ಇಲ್ಲದಿದ್ದರೆ ಶಾಪಿಗೆ ಹೋಗುತ್ತೀರಾ, ಯಾವುದೋ ಟಿವಿನೂ ಏನೋ ತಗೊಳ್ಳಿಕ್ಕೆ ಹೋಗುತ್ತೀರಾ, ಅದನ್ನ ನೀವು ಸೆಲೆಕ್ಟ್ ಮಾಡ್ತಾ ಇರ್ತೀರ, ಒಳ್ಳೆ ಟಿವಿ ಚೆನ್ನಾಗಿದೆ ಸೆಲೆಕ್ಟ್ ಮಾಡಿದ್ದೀರಾ, ಯಾರೋ ಕಲ್ಲಾಕಿ ಹೊಡೆದ್ರು ಹೊರಗಿಂದ, ನಿಮ್ಗೇನಾದ್ರು ದುಃಖ ಆಗುತ್ತಾ, ಹೋಗ್ಲಿ ಬಿಡು ಹೋಗ್ತಿರ್ತೀರ. ಪಕ್ಕ ಮನೆಯಲ್ಲಿ ಟಿವಿ ಮುರಿತು ಯಾರೋ ಹೊಡೆದ್ರೆ ದುಃಖ ಆಗುತ್ತಾ, ಪಾಪ ಏನು ಈ ಏನು ಈಗದ ವಿಕಾರ ಅಭಾವ, ಚೂರು ವಿಕಾರ ಇಲ್ಲ, ಋಷಿಮುನಿಗಳಂತೆ ಇರ್ತೀವಿ ಪಕ್ಕ ಮನೆಯವ್ರು ಹೋದ್ರೆ, ಅದೇ ಕಲ್ಲು ನಮ್ಮ ಮನೆಗೆ ಬಿದ್ದರೇನೆ ದುಃಖ ಅಲ್ವಾ, ಏ ಶುರು ಆಗುತ್ತೆ ಹೋಯ್ತು ಹೋಯ್ತು, ಯಾಕೆ ಅದೇ ಟಿವಿ ತಾನೇ ಇರೋದು ನಂದು ಅಂತ ಅಭಿಮಾನ ಬಂದದ್ದಕ್ಕೆ ದುಃಖ. ಅದು ಕಳ್ಕೊಂಡ್ರೆ ಅದು ಹೇಳ್ತಾರೆ ನಮ್ಮ ಸಾಧನೆಯ ಗುರಿಯಲ್ಲಿ ಅಂದ್ರೆ ಇದೇನು ಇಷ್ಟು ಮಾಡಿದೆ ಕಂಡು ಪುಣ್ಯ ಬಂತು ಇದಕ್ಕಲ್ಲ, ಸಾಧನೆ ಮಾಡುತ್ತಾ ಇದ್ರೆ ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ಆ ಸಾಧನೆಯ ಫಲ ನಮಗೆ ದೇವರು ಕೊಡ್ತಾ ಬರ್ತಾನೆ. ಏನದು ಅಂದ್ರೆ ಅಭಿಮಾನ ಕಳ್ಕೊಳ್ಳೋದೇ ಸಾಧನೆಯ ಗುರಿ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಏನು ಸುಳಾದಿ ಹೇಳಿದ್ರು ಗುರುಮಂತ್ರ ಮಾಡಿದ್ರು ನಾವು ಪೂಜೆಗಳು ವೈಶ್ವದೇವ ಎಲ್ಲ ಮಾಡಿದ್ರು ಅದರ ಗುರಿಯಲ್ಲಪ್ಪ, ಅದು ಅಭಿಮಾನ ಕಳ್ಕೊಳ್ಳೋದರಲ್ಲಿ ಅಲ್ಲ ಹೋಗ್ತಾ ಇದೆ ಅಂತ ಹೇಗೆ ಅಂದ್ರೆ, ಯಾವಾಗಾದ್ರೆ ಪಕ್ಕ ಮನೆಯವರ ಟಿವಿ ಮುರಿದಾಗ ಎಷ್ಟು ನಿರ್ಲಿಪ್ತವಾಗಿದ್ದೇವೋ ನಮ್ಮನೆಯಲ್ಲೂ ಮುರಿದ್ರೂ ನಾವು ಅಷ್ಟೇ ನಿರ್ಲಿಪ್ತವಾಗಿದ್ರೆ ಆ ನಾವು ಮಾಡುವ ಸಾಧನೆ ಸರಿಯಾಗಿ ಆಗ್ತಾ ಇದೆ, ಚೂರು ಚೂರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ತಾತ್ಪರ್ಯ ಹೌದಾ? ಬೀದಿ ಕೊನೆಯಲ್ಲಿ ಯಾರು ಮನೆಯಲ್ಲಿ ಪಾಪಕೃಷ್ಣ ಯಾರು ನಾವು ಹೇಗೆ ಗೊತ್ತಾಗುತ್ತೆ, ಟೆಂಟ್ ಹಾಕ್ತಾರೆ ಹಾಕಿದ ಕೊಳ್ಳೆ ಡೌಟ್ ಏನು ಅಲ್ಲಿ ಪೂಜೆಯೋ ಅಥವಾ ಯಾವುದೋ ಒಂದು ಆಗಿರುತ್ತೆ, ಸಾಮಾನ್ಯವಾಗಿದೆ ಇರುತ್ತೆ. ಪೂಜೆಗೆ ಶಾಮಿಯಾನ ಹಾಕೋದು ಕಷ್ಟ, ಅದಕ್ಕೆ ತಲೆಗೆ ಹಾಕಿರ್ತಾರೆ ಶಾಮಿಯಾನ ಹಾಕಿದ ಕೂಡಲೇ. ಸಾಮಾನ್ಯ ಬ್ರಾಹ್ಮಣರ ವೆಹಿಕಲ್ ಅಲ್ಲಿ ಹೋಗೋದು ಟರ್ನ್ ಆಗಿ ಆಚೆ ಹೋಗ್ತಾ ಇರ್ತೀವಿ. ಎಲ್ಲಿ ನೀರು ಬಿದ್ದಿರುತ್ತೋ, ಏನು ಬಿದ್ದಿರುತ್ತೋ, ಎಲ್ಲಿ ತೊಳಿಬೇಕಾಗುತ್ತೋ ಅಂತ ಹೆದರಿಕೆ ಹೋಗ್ತಾ ಇರ್ತೀವಿ. ಸರಿ, ಯಾರ ಹೋದ್ರು ಹೋದಾಗ ಇದು ನನ್ನ ಬಾರೇ ಬಾಯಿ ಮಾತಲ್ಲ, ಅನುಷ್ಠಾನಕ್ಕೆ ಬಂತ ಷೋಡಶಿ ಒಳಗಿಡದಂತೂ ಸಾರ್ಥಕ. ಯಾರೋ ಹೋದ್ರು ದುಃಖ ಇರುತ್ತಾ? ಹಾ, ಹೋದ್ರಂತೆ ಮೊನ್ನೆ ಹೋದ್ರು ಚೆನ್ನಾಗಿದೆ ನೋಡ್ರಿ. ಇಷ್ಟೇ ಒಳಗೆ ಇಂಪ್ಯಾಕ್ಟ್ ಬರುತ್ತಾ? ಬರಲ್ಲ, ಶಾಂತವಾಗಿರ್ತೇವೆ, ದುಃಖ ಇರುತ್ತೆ. ಬೇಗ ಕರ್ಕೊಂಡು ಹೋದ್ರೆ ಊಟ ಆದ್ರೂ ಮಾಡ್ಬೋದು ಅಂತ ಅಲ್ಲ, ಎಲ್ಲ ಕೇಳಪ್ಪ ಇನ್ನ ಕರ್ಕೊಂಡು ಹೋಗಿಲ್ಲ, ಎಲ್ಲರೂ ಊಟ ಕಾದಿದ್ದಾರೆ, ಊಟವೇ ಇಲ್ಲ, ಕಾಯ್ತಾ ಇದ್ದೀವಿ ಅಂತ ಅದೊಂದು ದುಃಖ. ಅದು ಬಿಟ್ಟರೆ ಹೋಗಿದ್ದಕ್ಕೆ ದುಃಖ ಇಲ್ಲ. ಅಷ್ಟೇ ನಿರ್ಲಿಪ್ತವಾಗಿ ನಮ್ಮನೆಯಲ್ಲೂ ಹೋದರೂ ಕೂಡ ಇರ್ಲಿಕ್ಕಾದರೆ ಯಾರು ಹೋದರೆ ನಾವು ಇರ್ತೀವಿ. ನಮ್ಮನೆಯಲ್ಲೂ ಹೋದರೂ ಕೂಡ ಬೇಡದವ್ರು ಹೋದರೆ ಬರೆದ್ರೆ ಬಿಟ್ಟೋಯ್ತು ಅಂತ ಸಂತೋಷವಾಗಿರ್ತಾರೆ, ಬೇರೆ ನೋಡ ಕಳ್ತಾರೆ. ಆಗಲ್ಲ, ನಮ್ಮ ಪ್ರಾಣ ಇನ್ನೇನು ಅವರು ಇಲ್ಲದಿದ್ರೆ ಇರ್ಲಿಕ್ಕಾಗಲ್ಲ. ಅಂಥವ್ರು ಹೋದಾಗಲೂ ಕೂಡ ಪಕ್ಕ ಯಾರೋ ಹೋದರೆ ಎಷ್ಟು ನಿರ್ಲಿಪ್ತವಾಗಿರ್ತೇವೋ, ಚೂರೂ ದುಃಖ ಇಲ್ಲದೆ ಅಷ್ಟು ನಿರ್ಲಿಪ್ತವಾಗಿರ್ಲಿಕ್ಕಾಯಿತ, ನಮ್ಮ ಸಾಧನೆ ಕೆಲಸ ಮಾಡ್ತಾ ಇಲ್ಲ ಅಂತ. ಬರಲ್ಲ, ಬರಲ್ಲ, ಆದರೆ ಬರುತ್ತೆ, ಬರುತ್ತೆ. ಇದೇ ಸಾಧನೆಯ ಗುರಿ ಅಂತ ಗುರುಗಳು ತಿಳಿಸಿಕೊಟ್ರೆ ಆ ಗುರಿ ಇಟ್ಟುಕೊಂಡು ಎಲ್ಲವನ್ನ ಈ ಅಭಿಮಾನ ಬಿಟ್ಟು ಹೋಗಬೇಕು ನಾನು, ಇಲ್ಲದಿದ್ದರೆ ನನಗಿದು ಮಾರಕ, ಸಾಧನೆಗೆ ಮಾರಕ ಅಂತ ತಿಳ್ಕೊಂಡು ಇಷ್ಟು ಕಾಲ ಮಾಡಿದ ಸಾಧನೆ ಬೇರೆ, ಏನದು ಅಂದರೆ ಏನು ಗುರಿ ಇಲ್ಲದ ಸಾಧನೆ ಅಲ್ವಾ, ಕುರುಡು ಸಾಧನೆ. ಇವಾಗ ಗುರಿ ಬರ್ತಾ ಇದೆ, ಅವ ಬೇಕು, ಅವ ಬೇಕಾದರೆ ಅಭಿಮಾನ ಹೋಗಬೇಕು, ಹೋಗಬೇಕಾದರೆ ಅಭಿಮಾನವನ್ನು ಕಡಿಯೋದೇ ಗುರಿಯಾಗಿಟ್ಟುಕೊಂಡು ಸಾಧನೆ ನಡೆಯಬೇಕು. ಅದು ಹೇಗೆ ಎಂಬುದು ಹೇಳಿಕೊಡ್ತಾರೆ. ಹಾಗೆ ಯಾರಾದರೂ ಗುರುಗಳು ನಮ್ಮ ಹತ್ತಿರ ಇಟ್ಟು ಅಥವಾ ಅವರ ಉಪದೇಶ ಬರದಿಂದ ನಾವು ಅದನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಿತ್ಯ ಸಾಧನೆ ಎಡಬಿಡದೆ ಎಚ್ಚರದಿಂದ ಮಾಡುತ್ತಾ ಬಂದವ ಖಚಿತವಾಗಿ ಫಲ ಕೊಡುತ್ತೆ. ಆಗ ಮಾಡಿದವರು ಅನೇಕ ಜನ ಇದ್ರೂ ಇದ್ದಾರೆ, ಇದ್ರು ಇದ್ದಾರೆ ಕೂಡ. ಒಬ್ಬ ಆಕೆ ವಯಸ್ಸಾಗಿದೆ, ಮನೆಯಲ್ಲಿ ಊಟ ಮಾಡಿ ದ್ವಾದಶಿ ಕೈ ತೊಳೆದು ಹೊರಗೆ ಬರ್ತಾ ಇದ್ದಾಳೆ. ಮಗ ಎಷ್ಟು ಒಳ್ಳೆ ಮಗ ಅಂದರೆ ಎಲ್ಲ ಶಾಸ್ತ್ರದ್ದು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದ, ಅನುಷ್ಠಾನ ಅಷ್ಟು ಹೆಜ್ಜೆ ಹೆಜ್ಜೆಗೂ ದೇವರ ಮನೆಯಿಂದ ಮೈ ಮರೆಯುವಂಥ ಮಗ. ಅವನ್ ನೋಡಿದ ಕೂಡಲೇ ತಂದೆ ತಾಯಿಗೆ ಅಷ್ಟು ಪ್ರೀತಿ. ಅಂಥ ಮಗನ ಹೆಣ ಮುಂದೆ ಬಂದು ಇಟ್ಟಿದ್ದಾನೆ. ತಾಯಿ ಮುಂದೆ ಮಗನ ಹೆಣ ಬಂದರೆ ಎಂಥ ಸ್ಥಿತಿ? ಮಗನ ಮುಂದೆ ತಾಯಿ ಹೆಣ ಬರಬಹುದು, ಅಡ್ಡಿ ಇಲ್ಲ. ತಾಯಿ ಮುಂದೆ ಮಗನ ಹೆಣ ಬಂದಾಗ ಅದು ಪ್ರಾಣದಂಥ ಮಗ, ಇಂಥ ಅನುಷ್ಠಾನಗಳು ಮಾಡುವಂಥ ಮಗನ ಹೆಣ ಬಂದರೆ ಅದು ಎಂಥ ದುಃಖ ಆಗಬೇಕು. ಎಲ್ಲರೂ ನೋಡುತ್ತಾರೆ, ಎದೆ ಒಡೆದು ಹೋಗುತ್ತಾಗಿದೆ, ಇನ್ನೇನಾಗುತ್ತೋ ಅಂತ. ಬಂದಾಕೆ ಇನ್ನ ಕೈ ತೊಳೆಯಬೇಕು, ಎದುರಿಗೆ ಇಟ್ಟಿದ್ದಾರೆ. ಹಾಗೆ ಹೋದ್ದು ಕೈ ತೊಳೆದು ಬಂದು ನಮಸ್ಕಾರ ದೇವರಿಗೆ ಮಾಡಿದ್ದು ಎಲ್ಲರೂ ಹೀಗೆ ನೋಡುತ್ತಾ ಇದ್ದಾರೆ. ಇನ್ನ ಹೇಳಬೇಕು ಅಂತ ಸ್ವಾಮಿ ಕೊಟ್ಟ ಸ್ವಾಮಿ ತಗೊಂಡ ಅವನ ಚಿತ್ತ ಅಂತ ಸುಮ್ಮನೆ ಕೂತು. ಸತ್ಯ ಇದು, ಸತ್ಯ ವಿಚಾರ. ಆಕೆಯನ್ನ ಇದ್ದಾಳೆ, ಆಕೆಯನ್ನು ಮುಟ್ಟಿದ್ರೆ ಆದ್ರೆ ಏನು ಕೇಳಿದ್ರು ಇಂಥ ಸಾಧನೆಗಳ ಗುಂಪು ಬಾಯಿಯಿಂದ ಸರಸರ ಸರಸರನೆ ಬರುತ್ತೆ. ಏನಮ್ಮ ಇದು ಮಾಡಲಿಕ್ಕೆ, ಇದು ಹೇಳಲಿಕ್ಕಲ್ಲ ಅಂತ. ಇವೆಲ್ಲ ಮಾಡಬೇಕು ನಾವು, ಗುರುಗಳ ಪ್ರಭಾವ ಆಗಿದೆ. ಅಂದರೆ ಯಾಕೆ ಹೇಳಿದೆ, ಇವೆಲ್ಲ ನಮ್ಮ ಜೀವನದಲ್ಲಿ ಅನುಷ್ಠಾನ ಬರಲ್ರಿ, ಇವೆಲ್ಲ ಬಣ ಒಣ ಕೇಳಿದ್ದಷ್ಟೇ ನಮಗಲ್ಲ ಅಂತ ನಾವು ಅಂತೀವಲ್ಲ. ಇಲ್ಲ, ನಮಗಾಗಿಟ್ಟದ್ದು ನಮಗೂ ಬರುತ್ತೆ, ನಾವು ಪ್ರಯತ್ನ ಮಾಡುತ್ತಾಗಿಲ್ಲ, ಅಷ್ಟೇ ಒಂದು ವಿಚಾರ. ಹಾಗಾದರೆ ಇಲ್ಲಿ ಅರಣ್ಯ ಕಾಕ ನಿಮಗೂ ಬೇಕಾ? ಹಾಗೆ ಏನಾದರೂ ಸರಿ, ಅರೇ ನಿನ್ನ ಸಂಕಲ್ಪ, ಕೊಟ್ಟದ್ದು ಸಂತೋಷ, ತಗೊಂಡದ್ದು ಸಂತೋಷ ಅಂತ ಭಾವನೆ ಬರಬೇಕಾ? ಗಂತು ನಾವು ಸಂಸಾರ ಅದು ಬರಬೇಕಾ? ಷೋಡಶ ಯೋಚನ ಅಂತ ಹೇಳಿಕೊಡ್ತಾರೆ. ಬರೇ ನಿಮಗೆ ಈಗ ಹೇಳಿದೆ ಅಭಿಮಾನ ಇದೆ ಅದು ಕಳಕೊಂಡ್ರೆ ನಿಮಗೆ ಸಾಧನೆ ಪೂರ್ತಿ ಆದಂತೆ ಕಳಕೊಳ್ಳಿ. ನೀವಂತೀರ ಆಯಿತಾಚಾರ್ಯ ಅಂತ ಹೋಗ್ತೀರ, ಸಪ್ತ ನಾಳೆ ಕಳ್ಕೊಳ್ಳಿ ಆಗಲ್ಲ. ಯಾಕೆ ಆ ಅಭಿಮಾನ ಕಳ್ಕೋಬೇಕಾದರೆ ಏನುಸಂಧಾನ ಮಾಡಿದರೆ ಹೋಗುತ್ತೆ ಎಂಬುದೇ ಹೇಳಿಲ್ಲ ನಾನು. ಮನೆಗೆ ಬನ್ನಿ ಬನ್ನಿ ಅಂತ ಕರೆದಾಯ್ತು, ನಿಮ್ಮನ್ನು ಮನೆಗೆ ಕರೆಸಿದ್ದಾಯ್ತು. ನಾನೆಲ್ಲೂ ಕೂತೆ, ಕೀಯೇ ಕೊಟ್ಟಿಲ್ಲ, ರೋಡಲ್ಲಿ ಕೂತಿರಬೇಕು. ಹಾಗೆ ಇಡೀ ಭಾಗವತದಲ್ಲಿ 30 ಧರ್ಮಾನುಷ್ಠಾನ ಬರಬೇಕು ಅಂತ ಹೇಳುತ್ತೀನಿ ನಿಮಗೆ. ಭಾಗವತ ಧರ್ಮಾನುಷ್ಠಾನ ಇಷ್ಟು ಮಾಡುತ್ತೀರಿ, ಆ ಪಟ್ಟಿ ಕೊಡುತ್ತೀರಿ. ಏನೇನು? ಸತ್ಯ, ದಯಾ, ಅಹಿಂಸಾ, ಗೊತ್ತಲ್ವಾ? 30 ಭಾಗವತ ಧರ್ಮಗಳು ಕೇಳಿ ಕೇಳಿ ಸಹಕಾರಿ ಅಂತಾನೇ ಇಲ್ಲ. ನಾವಂತೂ ಪ್ರವಚನದಲ್ಲಿ ಹೇಳ್ತೀವಿ ಇವೆಲ್ಲ ಬಹಳ ಮುಖ್ಯ, ಇವು ನಿಮ್ಮಲ್ಲಿ ಬಂದ್ರೆ ದೇವರು ಸಿಗ್ತಾರೆ ನೋಡಿ, ನಾಳಿನ ಟ್ರೈ ಮಾಡಿ ಅಂತ ಹೇಳ್ತೀವಿ. ನೀವ ಆಯ್ತ ಆಚಾರ್ಯ ಅಂತ ಹೋಗ್ತೀರಾ? ಬರಲ್ಲ. ಯಾಕೆ? ಅರಣ್ಯಕಾಚ ಹೇಳ್ತಾರೆ, ಬರೀ ಇದು ಮುಖ್ಯ ತಂದುಕೊಳ್ಳಿ ಅಂದ್ರೆ ನಿಮಗೆ ತಂದುಕೊಳ್ಳಿಕ್ಕೆ ಅಂಗಡಿಯಲ್ಲಿ ಸಿಗುತ್ತಾ? ಆ 30 ಭಾಗವತ ಧರ್ಮಗಳನ್ನ ಕೊಡುವವ ನಿಮ್ಮೊಳಗೆ ಕೂತಿದ್ದಾನೆ ಬಿಂಬ. ಅವ ಯಾಕೆ ಕೊಟ್ಟಿಲ್ಲ? ಏನೋ ಅಡ್ಡಿ ಕೂತಿದೆ, ಆ ಅಡ್ಡಿ ಹೋದರೆ ಕೊಡ್ತಾನೆ. ಆ ಅಡ್ಡಿ ಕಳ್ಕೊಳ್ಳೋ ರೀತಿ ಗೊತ್ತಾ? ಅದು ಹೇಳಿದ್ದು ಭಾಗವತ. ಅದೇ ಹೇಳದೆ ನೀವೆಲ್ಲ ಸಂಪಾದನೆ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಅಂದ್ರೆ ಎಲ್ಲಿಂದಾಗುತ್ತೆ ನಿಮಗೆ? ಕೃಷ್ಣ ಅದೇ ಅಂದ, ಇಡೀ ಗೀತೆಯಲ್ಲಿ ಉಪದೇಶ ಕೊಟ್ಟ, ಹೀಗಿರು 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 ಅಂತ. ನಾವೇನಂತೀವಿ? ಇರ್ತೇನೆ ಅಂತ ಹೋಗ್ತಾ ಇದ್ರೆ ಸ್ವಲ್ಪ ನಿಲ್ಲು ಅಂತ. ಹೌದು, ಏನು ಉಪದೇಶ ಕೊಟ್ಟಿಯಲ್ಲ ಹೀಗಿರು ಅಂತ, ಇರಲಿಕ್ಕೆ ಹೋಗ್ತಾ ಇದ್ದೇನೆ. ಅಯ್ಯೋ ಹುಚ್ಚ, ಹೀಗಿರಬೇಕು ಅಂತ ಹೇಳಿದೆ, ನೀನಾ ಇರ್ಲಿಕ್ಕಾಗಲ್ಲ ಅಂತಲೂ ಹೇಳಿದೆ, ನಾನೇ ನಿನ್ನ ಹೀಗಿಟ್ಟೆ ಅಂತ ಹೇಳಿದೆ, ನೀನು ಹಾಗಿರಬೇಕಾದ್ರೆ ನಾನೇ ಇಡಬೇಕು, ನನ್ನ ಕೇಳಿಕೊ ಇಡ್ತೇನೆ. ಅದೇನು ಗೀತಾ ಆಗ್ತಾನೆ? ನೀನಾಗಿರ್ಲಿಕ್ಕಾಗಲ್ಲ ಅಂತ ಹೇಳೋದೆ. ನೀನು ಇರಬೇಕಾದ ರೀತಿ ಹೀಗೆ, ಇಡೋನು ನಾನೇ, ನೀನಿರೋ ರೀತಿ ಹೀಗೆ, ಇದನ್ನು ಕಳ್ಕೊಂಡು ಹೋಗ್ಬೇಕಾದ್ರೆ ಒಳಗೆ ರಹಸ್ಯಗಳಿವೆ, ಅದನ್ನು ಮಾಡು ಅಂತ ಭಗವಂತ ಹೇಳುತ್ತಾನೆ. ಆದರೆ ಅದು ರಹಸ್ಯ ಮಿಚ್ಚಿ ಹೇಳಿದ್ದು ನಮ್ಮ ಅರಣ್ಯಕಾಚಾರ್ಯರು ಚೆನ್ನಾಗಿ ಹೇಳಿಕೊಡ್ತಾ ಬರುತ್ತಾರೆ. ಏನಪ್ಪ ಅಂತ ಹೇಳ್ತಾರೆ, ಈ ಶರೀರದ ಮೇಲೆ ಪದಾರ್ಥಗಳ ಮೇಲೆ ಅಭಿಮಾನ ಬಂದದ್ದಕ್ಕೇನೆ ಪದಾರ್ಥದ ದುಃಖ? ಶರೀರದಿಂದ ಅಂದ್ರೆ ಹೇಳ್ತಾ ಇದ್ದಾರೆ, ಈ ಶರೀರದ ಮೇಲೆ ಬಂದಾಗ ಅಭಿಮಾನ ಚೂರು ವ್ಯತ್ಯಾಸ ಆಗ್ತಾ ಇದೆ. ಪದಾರ್ಥಗಳ ಮೇಲೆ ಅಭಿಮಾನ ಬೇರೆ, ಶರೀರದ ಮೇಲೆ ಅಭಿಮಾನ ಬೇರೆ ಆಗ್ತಾ ಇದೆ. ಹೌದಾ ಅಲ್ವಾ? ಯಾವ ರೀತಿ? ಪದಾರ್ಥಗಳ ಮೇಲೆ ಅಭಿಮಾನಕ್ಕೂ ನಮ್ಮ ಶರೀರದ ಮೇಲೆ ಅಭಿಮಾನಕ್ಕೂ ವ್ಯತ್ಯಾಸ ಏನು? ಯಾವುದು? ಪದಾರ್ಥಗಳು ಬೇಕು ಬೇಕು ಅಂತ ಬರುತ್ತಾ ಶರೀರದ ಮೇಲೆ? ಆ ಶಬ್ದ ನನಗೆ ಅರ್ಥ ಆಗಿಲ್ಲ. ಪುರಾಣ ಸಾಕು ಅಂತ ಸರಿ ಸರಿ, ಇಷ್ಟೇ ವ್ಯತ್ಯಾಸ. ಪದಾರ್ಥದ ಮೇಲೆ ಅಭಿಮಾನಕ್ಕೂ ಶರೀರದ ಮೇಲೆ ಅಭಿಮಾನಕ್ಕೂ ವ್ಯತ್ಯಾಸ ಇಷ್ಟು. ಪದಾರ್ಥದ ಮೇಲೆ ಅಭಿಮಾನ ಬಂದಾಗ ಅದು ನನಗಿಂತ ಬೇರೆ ಎಂಬ ಎಚ್ಚರ ಇರುತ್ತೆ. ಅದು ಬೇರೆ, ನಾನು ಬೇರೆ ಎಂಬ ಎಚ್ಚರ ಪೂರ್ವಕ ಅದರ ಮೇಲೆ ಅಭಿಮಾನ. ಶರೀರದ ಮೇಲೆ ಅಭಿಮಾನ ಹಾಗಲ್ಲ, ನಾನೇ ಅದು ಅಂತ ಅಭಿಮಾನ ಬರುತ್ತೆ. ಇದು ಮೇನ್ ಡಿಫರೆನ್ಸ್. ಶರೀರದ ಮೇಲೆ ಎಷ್ಟು ಜನ ಇದ್ದೀವಿ ನಾವು? ನೀವೆಲ್ಲ ಎಷ್ಟು ಪುರಾಣಗಳು ಕೇಳಿದ್ದೀರಾ? ನಾನು ಒಬ್ಬನೇ ಹೇಳ್ತೇನೆ, ನಮ್ಮನೆಯಾಗ ಒಂದೇ ತೋವೆ ಸಾರು ಪಲ್ಯ, 10 ಜನ ಹತ್ರ ಹೋದ್ರೆ 10 ಪಲ್ಯ 10 ಸಾರು 10 ತೋವೆ. ಆ ಥರ ಒಬ್ಬರಲ್ಲ ಇಬ್ಬರಲ್ಲ, 16 ಜನ ಪಂಡಿತರಿಂದ ಪ್ರವಚನ ಕೇಳ್ತಾ ಇರ್ತೇನೆ. ನೀವು ಎಷ್ಟು ಜ್ಞಾನ ಬಂದಿರಬೇಕು? ನನ್ನ ಹತ್ರ ಒಂದೇ ಸ್ವಲ್ಪ ಸ್ಟಾಕ್ ಇರುತ್ತೆ, ನಿಮಗೆ ತುಂಬ ಸ್ಟಾಕ್ ಇರುತ್ತೆ. ನೀವು ನಾನು ಪ್ರವಚನ ಹೇಳಿದವರು ಎಲ್ಲ ಸೇರಿ ಬೆಳಿಗ್ಗೆದ್ದು ಕನ್ನಡಿ ನೋಡಿದಾಗ
ನಾನು ನಾನು ಅಂತಲ್ಲದೆ ಇದು ಬೇರೆ ಅಂತ ಯಾವಾಗಾದ್ರೂ ಬಂತ? ನಂಗಂತೂ ಬಂದಿಲ್ಲ, ನೀವು ಬಂತೇನೋ ಗೊತ್ತಿಲ್ಲ. ಬಂದವರಿದ್ರೆ ನಮಸ್ಕಾರ, ಬರಲ್ಲ ನೋಡಿ. ಯಾಕೆ? ಆ ಶರೀರ ಬೇರೆ ಆಗಿದ್ರು ಕೂಡ ನಾನಲ್ಲ ಅಂಬೋದು ಬರ್ತಾನೇ ಇಲ್ಲ, ಅಷ್ಟು ಗಟ್ಟಿಯಾಗಿ ಬಂದ್ಬಿಟ್ಟಿದೆ. ಅದನ್ನು ನೋಡಿದ ಕೂಡಲೇ ನಾನೇ 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 ಅಂತ ಬರ್ತಾ ಇದೆ. ಈ ಅಭಿಮಾನ ಭೀಕರವಾದ್ದು, ಇದೇ ಸಂಸಾರಕ್ಕೆ ಪ್ರಧಾನ ಕಾರಣ. ಆ ಶರೀರದ ಮೇಲೆ, ಆ ಶರೀರದ ಮೇಲೆ ಅಭಿಮಾನ ಬಂದಿರೋದು ಹೇಗೆ ಕಾಣತ್ತಪ್ಪ ಇದೆ ಅಂತ ಹೇಗೆ ಅಂದ್ರೆ, ನಮ್ಮನ್ನು ನೋಡಿದ ಕೂಡಲೇ ಹೇಳ್ತಾರಲ್ಲ, ಒಂದು ವಾರ ನಾಳೆಯಿಂದ ಪ್ರವಚನ ಇರಲ್ಲ, ಒಂದು ವಾರ ಆದ್ಮೇಲೆ ಒಂದನೇ ತಾರೀಕಿಂದ ಪ್ರವಚನ ಇರುತ್ತೆ, ಒಂದು ವಾರದೊಳಗೆ ನೀವು ಸ್ವಲ್ಪ ಸಣ್ಣಕ್ಕಾಗಿದೆ ನಾ ಕೇಳಿದೆ. ಒಂದು ವಾರದಲ್ಲಿ ಸಣ್ಣಕ್ಕಾಗಿದ್ದಿರಲ್ಲ. ಹೌದು, ನೀವು ಸಣ್ಣಕ್ಕಾಗ, ನನಗೂ ಅದೇ ನಿಮಗೂ ಅದೇ. ನೀವು ಸಣ್ಣಕ್ಕಾಗಿದ್ರ ಜೀವ ಎಲ್ಲೂ ಸಣ್ಣಕ್ಕೂ ಆಗಲ್ಲ, ದಪ್ಪಕ್ಕೂ ಆಗಲ್ಲ, ಆಗುವುದು ಶರೀರ. ಆದರೆ ನಮ್ಮ ತಲೆಯಲ್ಲಿ ನಾನು ಅಂದ್ರೆ ಈ ಶರೀರವೇ, ನೀವು ನೋಡ್ರಿ ಎಷ್ಟು ಸಣ್ಣಕ್ಕಾಗತ್ತ, ಹೌದು ಹೌದು ನಾ ಸಣ್ಣಕ್ಕ ಅದು ಎಂತ ಬರುತ್ತೆ ಅದನ್ನ ಹೇಳ್ತಾರೆ. ಕಾಶ್ಯ ಕಠಿಣತ್ವಾದೀನ, ಯಾಕ್ರಿ ಇಷ್ಟು ಮೈಯೆಲ್ಲ ಗಟ್ಟಿಯಾಗಿ ಬಿಟ್ಟಿದೆ ಅಲ್ಲ, ಯಾಕೆ ಇಷ್ಟು ಗಟ್ಟಿಯಾದ್ರಿ? ನಾನೇ ಗಟ್ಟಿಯಾದ್ರೆ ನಾನೇ ಮೃದುವಾದೆ. ಈ ರೀತಿಯಾಗಿರ್ತಕ್ಕಂಥ ಅಭಿಮಾನ ಬಂದಿರುತ್ತೆ ನಮಗೆ. ಇಷ್ಟೆಲ್ಲ ಆದ ಮೇಲೆ ಪ್ರಧಾನವಾಗಿ ಎಲ್ಲಿ ಹೊಡೆತ ಅಂದ್ರೆ ಮನಸ್ಸಿನ ಮೇಲೆ. ಮನಸ್ಸು ದೇಹ ಆದ್ರೂ ಚೂರು ಬೇರಾದ್ರೂ ಕಾಣತ್ತೆ. ಏನು ಚೂರು ಪ್ರವಚನ ಕೇಳಿದ್ರೆ ಹೌದ್ರಿ ಹೌದು ಹೌದು, ಆ ಹೌದು ಅಂತಲೂ ಅನಿಸದೆ ಇರುವಂತ ಯಾವುದು ಅಂದ್ರೆ ಮನಸ್ಸು. ಮನಸ್ಸಿನ ಮೇಲಷ್ಟು ಅಭಿಮಾನ ಅಂದ್ರೆ ಹೇಗೆ ಶರೀರ ನಾನು ಒಂದೇ ಅಂತ ಅಭಿಮಾನ ಬೆಳೆದಿದೆಯೋ, ಮನಸ್ಸಿನ ಮೇಲೂ ಅದೇ ಅಭಿಮಾನ ಬೆಳೆದಿದೆ. ಅದಕ್ಕೇನಾಗುತ್ತೆ ಅಂದ್ರೆ ಇಷ್ಟು ಮನಸ್ಸಿನ, ಈಗ ಸುಖ ಆಗತ್ತಲ್ಲ, ಹಾಲು ಕೊಡಿದ್ರೆ ಸುಖ, ಮಲಕೊಂಡ್ರೆ ಸುಖ, ಎದ್ರೆ ಸುಖ, ಈ ಸುಖಗಳೆಲ್ಲ ಎಲ್ಲಿದಿದು? ನಮ್ಮ ಸ್ವರೂಪದೊಳಗಿನ ಸುಖವಾ? ಅಲ್ಲ, ಹೊರಗಿನ ಸುಖ. ಅದು ಎಲ್ಲಿ ತಂದು ಕೊಡ್ತಾನೆ ದೇವರು? ಈ ಸುಖ ಎಲ್ಲಿ ಸಿಗತ್ತೆ ಅಂದ್ರೆ ಏನು ಇಲ್ಲ, ಮನಸ್ಸಿನ ವಿಕಾರ. ಮನಸ್ಸಿನ ವಿಕಾರವೇ ಈಗ ಸಿಗುವ ಸುಖ, ಮನಸ್ಸಿನ ವಿಕಾರವೇ ಈಗ ಸಿಗುವ ದುಃಖ. ಅದು ಮನಸ್ಸಿನ ವಿಕಾರ ಆದ್ರೆ ಜೀವನಿಗೆ ಹೇಗೆ ಬಂತು ಅಂದ್ರೆ ಅಭಿಮಾನ ಇದ್ದದ್ದಕ್ಕೆ, ಮನಸ್ಸಿನ ಮೇಲೆ ಅಭಿಮಾನ ತುಂಬಾ ಬೆಳೆದೋದದ್ದಕ್ಕೆ, ನಾನೇ ಮನಸ್ಸು ಅಂತ ತಿಳ್ಕೊಂಡದ್ದಕ್ಕೆ. ಅಲ್ಲ, ನಾವೆಂತ ಅಂದಿಲ್ಲ ಹುಟ್ಟಿದ ಕಾಲದಿಂದ ನಾನೇ ಮನಸ್ಸು ನಾನೇ ಮನಸ್ಸು ಅಂತ ಅಂದಿಲ್ಲ, ಅದು ಒಳಗೆ ಬೆಳೆದು ಬಿಟ್ಟಿದೆ. ಎಷ್ಟು ಬೆಳೆದು ಬಿಟ್ಟಿದೆ ಅಂದರೆ ಆ ಮನಸ್ಸಿಗೆ ಬರುವ ವಿಕಾರಗಳೆಲ್ಲ ಜೀವನಿಗೆ ಟ್ರಾನ್ಸ್ಫರ್, ಸುಖ ದುಃಖ ಸುಖ ದುಃಖ ಎಲ್ಲ ಬರ್ತಾ ಇದೆ. ಈಗ ಹೇಳಿದರು ಇದನ್ನೇ ಬಂಧ ಅಂತ ಕೊಡುವುದು. ಬಂಧ ಅಂದರೆ ಯಾವುದರಿಂದಾಗಿ ನಮಗೆ ಸುಖ ದುಃಖಗಳ ಅಂಟು ಬರ್ತಾ ಇದೆಯೋ ಅಭಿಮಾನ, ಅದನ್ನೇ ಬಂಧ ಅಂತ ಕರೆದರು. ಆ ಬಂಧ ಅಂದ್ರೆ ಅದು ಹೇಗೆ ಬಂತು? ಸರಿ, ಈಗಂತ ನಮ್ಗೆ ಅರ್ಥ ಆಯಿತು, ಒಳಗೇನೋ ಕೂತಿದೆ ಅದಂತು, ಅದೇನು ಮಾಡ್ತಾ ಇದೆ? ಈ ಶರೀರ ನೋಡಿದ್ರೆ ನಾನು ಅಂತ ಭಾವನೆ ಬರುವಂತೆ ಮಾಡುತ್ತಾ ಇದೆ. ಯಾವುದು? ಅಭಿಮಾನ. ಆ ಅಭಿಮಾನವೇ ಎಲ್ಲ ಈ ಥರ ಮಾಡುತ್ತಾ ಇದೆ. ಅಭಿಮಾನ ಎಲ್ಲಿಂದ ಬಂತಿದು? ಇದನ್ನು ಕಳ್ಕೊಂಡೋದು ಹೇಗೆ? ತಾನಾಗಿ ಬಂತ, ನಾವಾಗಿ ತಂದುಕೊಂಡುವ? ಎಲ್ಲಿಂದ ಬಂತು? ಎಲ್ಲಿತ್ತಿದು ಅಂದ್ರೆ ಆ ಉಡವನ್ನೆಲ್ಲ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ ಭಗವಂತ. ಇದು ಎಲ್ಲಿಂದ ತೆಗೆದ ಅಂದ್ರೆ, ಅಲ್ಲ ಎಲ್ಲಿಂದ ತೆಗೆದ ಅಂದ್ರೆ ಎಲ್ಲಿತ್ತಿದು ಅಂದ್ರೆ ನಮ್ಮ ಲಿಂಗ ಶರೀರದಲ್ಲೇ ಕೂತಿತ್ತು. ಯಾವುದು ಅಂದ್ರೆ ನಮಗಿಷ್ಟೆಲ್ಲ ಶರೀರಗಳು ಬರಲಿಕ್ಕೆ ಒಂದು ಕಾರಣ ಕರ್ಮ ಬೀಜ, ಆದರೆ ಇನ್ನೊಂದು ಬೀಜ ಯಾವುದು ಅಂದ್ರೆ ಅವಿದ್ಯ, ಅಜ್ಞಾನದ ಬೀಜ. ಆ ಅಜ್ಞಾನದ ಬೀಜ ಇದೆ, ಅದರಿಂದ ಅಜ್ಞಾನ ಟಿಸಲೊಡೆದು ಬರ್ತಾ ಇದೆ. ಆ ಅಜ್ಞಾನ ತುಂಬಾ ರೀತಿಯಾಗಿ ಶಾಖೆ ಶಾಖೆಯಾಗಿ ಒಡೆದು ಬರ್ತಾ ಇದೆ ಅಜ್ಞಾನ. ಅಜ್ಞಾನ ಅವಿದ್ಯಾ, ಅದಕ್ಕೆ ತೊಂಗೆಗಳೆಷ್ಟು?
ಪಂಚಪರ್ವಣಿ, ಪಂಚಪರ್ವಗಳಿರತಕ್ಕಂಥದ್ದು ಅವಿದ್ಯ. ಹೌದಾ ಅಲ್ಲ? ಐದು ಪರ್ವಗಳು, ಐದು ತೊಂಗೆಗಳಿರುವುದು ಅವಿದ್ಯ. ಅವಿದ್ಯೆಯ ಐದು ತೊಂಗೆಗಳು ಯಾವುದು? ಯಾವ್ಯಾವುದು? ಅಜ್ಞಾನ, ಮೋಹ, ಮಹಾಮೋಹ, ಕಾಮಿಶ್ರ, ಅಂಧಕಾಮಿಶ್ರ. ನೋಡಿ ಚೆನ್ನಾಗಿ ಗೊತ್ತಾಗಿದೆ ನಿಮಗೆಲ್ಲ. ಎಲ್ಲಿದೆ ಅದು? ಪಂಚೀಕರ್ನಾಟಕದಲ್ಲಿದೆ ಅವಿದ್ಯೆ. ನಮ್ಮಲ್ಲಿಲ್ಲ.
ಪಂಚೀಕರಣ
ಆಟ ಆಡ್ತೇವೆ, ಅದು ಎಲ್ಲಿದೆ? ನಮ್ಮೊಳಗೇ ಇದೆ ಅನ್ಕೊಂಡು ನಿಮಗೆಲ್ಲ ಗೊತ್ತಿದೆ ತಮಾಷೆ ಹೇಳಿದೆ. ಆ ಅವಿದ್ಯೆಗಳು ಐದು ನಮ್ಮಲ್ಲೇ ಇವೆ ಅಂದ್ರಲ್ಲ, ಎಲ್ಲಿವೆ ಗೊತ್ತಾ? ಅಡ್ರೆಸ್ ಲಿಂಗ ದೇಹದಲ್ಲೇ ಕೂತಿಲ್ಲ, ಅದು ಇಲ್ಲಿಗೆ ಎಲ್ಲ ಟ್ರಾನ್ಸ್ಫರ್ ಆಗಿದೆ ಎಲ್ಲ ದೇಹಕ್ಕೂ. ಎಲ್ಲಿದೆ ದೇಹದಲ್ಲಿ? ಎಲ್ಲಿ ಕೂತಿವೆ? ಮನಸ್ಸಿನ ಮೂಲಕ ಪ್ರಧಾನ ಕೂತದ್ದು ಎಲ್ಲಿ ಅಂದ್ರೆ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ. ಇದು ಐದು ಅಜ್ಞಾನಗಳ ಶಾಖೆ ಮನಸ್ಸಿನ ಮೂಲಕ ಐದು ಜ್ಞಾನೇಂದ್ರಿಯಗಳಲ್ಲಿ ಅಂಟಿಕೊಂಡಿದೆ. ಐದು ಜ್ಞಾನೇಂದ್ರಿಯಗಳಲ್ಲಿ ಬಂದದ್ದಕ್ಕೆ ಆ ಐದು ಜ್ಞಾನೇಂದ್ರಿಯಗಳ ಮೂಲಕ ಎಲ್ಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಲ್ಲೇ ಕೂತಿದೆ. ಇದು ಹೋಗಬೇಕಾದ್ರೆ ಏನ್ ಮಾಡ್ಬೇಕು? ಹೋಗು ಹೋಗು ಅಂದ್ರೆ ಹೋಗ್ತಾ ಇಲ್ಲ. ಯಾಕೆ ಹೋಗಲ್ಲ ಅಂದ್ರೆ ಹೇಳ್ತಾರೆ, ಅದರ ಒಳಗೆ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರಗಳಲ್ಲಿ ಐದು ಭಗವತ್ ರೂಪಗಳಿವೆ. ಯಾವ್ದು ಹೇಳಿ? ಸುಮ್ಮನೆ ಪಡ 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 ಹೇಳ್ತಾ ಇರ್ತೀವಲ್ವ ನೋಡಿ ಅಂತ ಹೇಳಿದ್ರು. ಆ ಐದು ರೂಪಗಳೇ ಐದು ಜ್ಞಾನೇಂದ್ರಿಯಗಳಲ್ಲಿ ನೋಡಿ. ಈ ಅವಿದ್ಯೆ, ಅವಿದ್ಯೆಗೆ ಐದು ಕಾಲುಗಳು. ಆ ಐದು ಕಾಲುಗಳನ್ನ ಊರಿ ನಿಂತಿದೆ. ಐದು ಜ್ಞಾನೇಂದ್ರಿಯಗಳಲ್ಲಿ ಚೆನ್ನಾಗಿ ಕಾಲಿಟ್ಟು ನಿಂತಿದೆ. ಅದು ನಿಂತದ್ದಲ್ಲ, ನಿಲ್ಲಿಸಿದ್ದಾನೆ. ಯಾರು? ನಮ್ಮ ಸ್ವಾಮಿ.
ಮೈತ್ರಿ ನಿಲ್ಬೇಕಲ್ವ? ಕೆಟ್ಟದ್ದಲ್ವ? ಎಲ್ಲ ಕೆಟ್ಟದ್ದಲ್ವ? ರಜ ಸ್ವಾಮಿ ನೆನಿಬೇಕಂದ್ರೆ ಫಸ್ಟ್ ಕೆಟ್ಟವರು ಅಯ್ಯೋ ಮೈತ್ರಿ ತಾನೆ ನಿಂತ್ಬಿಟ್ಟಿರ್ತಾರೆ ಆ ಕೆಲಸ.
ಅವರೆಲ್ಲ ಮತ್ತು ಪ್ರಧಾನ ಯಾರು?
ಪ್ರಧಾನ ಭಗವಾನ್
ಅಷ್ಟೇ ಅಲ್ಲ, ಮುಂದೆ ಅವನ ತಗೋಣ, ಆಮೇಲೆ ಅವ್ರ ತಗೋಣ. ಅವನೆಲ್ಲ ಯಾರಾದ್ರೂ ಏನಾದ್ರು ಮಾಡ್ಲಿಕ್ಕಾಗತ್ತಾ? ಎಲ್ಲ ಅವನೇ. ಆದ್ರಿಂದ ಆ ಐದು ಅಜ್ಞಾನದ ಶಾಖೆಗಳಲ್ಲಿ ಇದ್ದ ರೂಪಗಳೇ ಕೃದ್ಧೋಲ್ಕಾದಿ ರೂಪಗಳು. ಆ ರೂಪಗಳ ಪ್ರಭಾವ ಏನು ಗೊತ್ತಾ? ಅದನ್ನು ಹೇಳುತ್ತಾರೆ. ಈ ಐದು ಅಜ್ಞಾನಗಳಲ್ಲಿ, ಐದು ಇಂದ್ರಿಯಗಳಲ್ಲಿ ದೇವರು ನಿಂತಿದ್ದು ಅವರವರ ಕಾಲಕರ್ಮಾನುಸಾರ ಐದು ಅಜ್ಞಾನಗಳ ಮೂಲಕ ಕಟ್ಟಿ ಹಾಕ್ತಾ ಇದ್ದಾನೆ. ಶಬ್ದ ಅಲ್ಲಿ ವ್ಯಾಮೋಹ ಎಲ್ಲ ಕಡೆ ಕೂಡ ಈ ಥರ ಮಾಡುತ್ತಾ ಇದ್ದಾನೆ. ಯಾಕಪ್ಪ? ನಮ್ಮದೇ ನಮಗೆ ತೋರ್ತಾ ಇದ್ದಾನೆ. ನಿಮ್ಮದಯ್ಯ, ನಿಮ್ಮದಯ್ಯ. ಅಲ್ಲ, ನಮ್ದು ನಮ್ಗೆ ತೋರೋದ್ರೊಳಗೇನು ಉಪಯೋಗ ಅಂದ್ರೆ ಸಮಸ್ತಾ ಬರ್ತಾ ಇದ್ದಾನೆ. ಒಂದೊಂದು ಹೊರಗೆ ಹಾಕ್ತಾನೆ, ಸಮಸ್ತಾ ಬರ್ತಾ ಇದ್ದಾನೆ. ಆವಾಗ ಈ ರೂಪಗಳ ಪ್ರಧಾನ ಕೆಲಸ ಏನು ಅಂದ್ರೆ ಹೇಳುತ್ತಾರೆ ಶಾಸ್ತ್ರದಲ್ಲಿ, ಯಾರಾದರೆ ಈ ಕೃದ್ಧೋಲ್ಕಾದಿ ಐದು ರೂಪಗಳನ್ನ, ಬರೀ ಕೃದ್ಧೋಲ್ಕನ ಹೊರತ ಆಗಲ್ಲ, ಎಲ್ಲೆಲ್ಲಿ ಯಾವ ಯಾವ ರೂಪ ಇದೆ ಅಂತ ತಿಳಿದು ಈ ರೂಪಗಳೇ ನೆನೆದವರಿಗೆ, ಏನಂತ ನೆನೆದವರಿಗೆ ತಿಳಿದು ಈ ರೂಪಗಳನ್ನು ಯಾರು ನೆನೆಯುತ್ತಾರೋ ಅವರಿಗೆ ಐದು ಅವಿದ್ಯೆಗಳಿಂದ ಬಿಡುಗಡೆ, ಐದು ಪ್ರಧಾನ ಮೋಹಗಳಿಂದ ಬಿಡುಗಡೆ. ಆ ಬಿಡುಗಡೆ ಮಾಡುವ ರೂಪಗಳೇ ಕೃದ್ಧೋಲ್ಕಾದಿ ರೂಪಗಳು. ಈ ಕೃದ್ಧೋಲ್ಕಾದಿ ಐದು ರೂಪಗಳನ್ನ ನಮ್ಮ ಐದು ಜ್ಞಾನೇಂದ್ರಿಯಗಳಲ್ಲಿ ಸದಾ ಸರ್ವಕಾಲ ಎಷ್ಟು ಕಾಲ ನೆನೆಯಬೇಕು ಅಂತ ಮತ್ತು ಪ್ರಶ್ನೆ. ಇಷ್ಟೇ ಸಾಕು, ಹೆಚ್ಚು ಬೇಕಾಗಿಲ್ಲ. ಉಸಿರಾಡುವಷ್ಟು ಕಾಲ ನೆನೆದರೆ ಸಾಕು. ಉಸಿರಾಡುವಷ್ಟು ಕಾಲ ನೆನೆದರೆ ಅದರಲ್ಲೂ ಎಚ್ಚರ ಇರುವಷ್ಟು ಕಾಲ ನಿದ್ದೆ. ಉಸಿರಾಡ್ತಾ ಇದ್ರೆ ಮಲಗಿದ್ರೆ ನೆನಲಿಕ್ಕಾಗಲ್ಲ. ಆದ ಕಾರಣ ಎಚ್ಚರ ಇರುವಷ್ಟು ಕಾಲ, ಉಸಿರಾಡುವಷ್ಟು ಕಾಲ ಈ ಪಂಚ ಜ್ಞಾನೇಂದ್ರಿಯಗಳಲ್ಲಿರುವ ಭಗವಂತನ ವ್ಯಾಪಾರ ಅವನು ಬಿಡಿಸ್ತಕ್ಕಂತ ರೀತಿ ತೆಳಕೊಂಡು ಅವನನ್ನ ಸ್ಮರಣೆ ಮಾಡ್ತಾ ಬರಬೇಕು. ಅಲ್ಲರಿ ನಮ್ಮ ಕೆಲಸಗಳೆಲ್ಲ ನಿಂತೋಗುತ್ತಲ್ಲ, ಈ ಜ್ಞಾನೇಂದ್ರಿಯದಲ್ಲಿ ಗೊತ್ತೋರ್ಕ ಹೀಗೆ ಹಾಗೆ ಅಂದುಕೊಳ್ತಾ ಇದ್ರಿ ಅಪ್ಪ ಎಲ್ಲಿ ಆಗುತ್ತೆ ಅಂದ್ರೆ, ಈ ಐದು ಜ್ಞಾನೇಂದ್ರಿಯಗಳ ವ್ಯಾಪಾರವಿಲ್ಲದೆ ನಿಮ್ಮ ಜೀವನ ನಡೆಯುತ್ತಾ ನಡೆಯುತ್ತೆ. ಹಾಗಾದರೆ ಆ ಐದು ಜ್ಞಾನೇಂದ್ರಿಯಗಳ ವ್ಯಾಪಾರ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಏನೇನಾಗ್ತಾ ಇರುತ್ತೆ ಅದರಲ್ಲಿ ನಾವು ಸಾರಾಸರಟಾಗಿ ಎಲ್ಲ ಇಂದ್ರಿಯಗಳ ವ್ಯಾಪಾರ ಅಂತ ಸಂಕಲ್ಪ ಮಾಡ್ತೀವಿ, ಹಾಗಲ್ಲ. ಆಯಾ ಇಂದ್ರಿಯಗಳ ವ್ಯಾಪಾರ ನಡೆದಾಗೆಲ್ಲ ಅಲ್ಲಲ್ಲಿ ಆಯಾ ದೇವರನ್ನ ನೆನೆಯುತ್ತಾ ಆ ಕಾರ್ಯ ಮಾಡ್ತಾ ಬಂದರೆ ಪ್ರತ್ಯೇಕ ಅದು ಅಭ್ಯಾಸದಿಂದಲೇ ಸಾಧ್ಯ. ಇಲ್ಲದಿದ್ರೆ ಆಗಲ್ಲ. ಗುರುಗಳನ್ನ ಕೇಳ್ಕೋಬೇಕು, ಹೇಳ್ತಾ ಇರ್ತಾರೆ ಅವರು, ಅದೇ ಮಾರ್ಗದಲ್ಲಿ ಬಂದಿರ್ತಾರೆ ಅವರು, ಎಡವಿರ್ತಾರೆ ಅವರು, ಗುರುಗಳು ಸರಿ ಮಾಡಿರ್ತಾರೆ. ಅಂಥವರ ಕಾರಣದಲ್ಲಿ ನಾವು ಎಡವುದು ಅವರ ಮೊದಲೇ ಗೊತ್ತಾಗುತ್ತೆ, ಮೊದಲೇ ಹೇಳ್ತಾರೆ. ಈಗ ಯಾರಿಗೂ ಗೊತ್ತಿಲ್ಲ, ಹೋಗ್ತಾ ಇದ್ವಿ, ಹಳ್ಳ ಇತ್ತು, ಬಿದ್ದು ಮೊದಲೇ ನೋಡಿಕೊಂಡವರಿದ್ರೆ ಮೊದಲೇ ಹೇಳ್ತಾರೆ ಈಗ ಹಳ್ಳ ಇದ್ದಾಗುತ್ತೆ ಮೇಲೆ ಬನ್ನಿ ಅಂತ ಹೇಳ್ತಾರೆ. ಅವ್ರನ್ನೇ ಗುರುಗಳು ಅಂತಾರೆ. ಸಾಧನಾ ಮಾರ್ಗದಲ್ಲಿ ನಮಗೆ ಹೆಚ್ಚು ಕಡಿಮೆಗಳನ್ನು ಮೊದಲೇ ತೋರಿಕೊಡುವವರನ್ನ ಗುರುಗಳು. ಆ ರೀತಿಯಲ್ಲಿ ವಿಶೇಷವಾಗಿ ಈ ರೂಪಗಳ ಚಿಂತನೆ, ಈ ರೂಪಗಳು ಹೇಗೆ ಯಾವ ಯಾವ ರೀತಿಯಲ್ಲಿ ಬೆಳೆದಿವೆ, ಆ ಬೆಳೆದಿರುವ ರೂಪಗಳಲ್ಲಿ ಆ ಅಜ್ಞಾನಗಳಲ್ಲಿ ಭಗವಂತನ ರೂಪ ಹೇಗೆ ಬಂದಿದೆ ಅದನ್ನು ಚೆನ್ನಾಗಿ ತಿಳಿಸಿಕೊಟ್ಟು ಮನದಟ್ಟು ಮಾಡಿ ಅನುಷ್ಠಾನಕ್ಕಿಡುವಂತೆ ಮಾಡಿದ್ದೇ ಬರ್ತಕ್ಕ ಪ್ರಕರಣ. ಇನ್ನು ಮುಗುದಿಲ್ಲ, ತುಂಬಾ ಇದೆ. ಅದನ್ನು ಒಂದನೇ ತಾರೀಕು ಸೇರಿದಾಗ ನೋಡೋಣ. ಬದಲಿಗೆ ಶ್ರೀಕೃಷ್ಣ
ಇಲ್ಲ ಮುಲಕ.